ನಮಸ್ಕಾರ ಪ್ರೀತಿಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಕನ್ನಡ ಬಾನುಲಿ ಕಾರ್ಯಕ್ರಮ. ಇದು ಅಂತಾರಾಷ್ಟ್ರೀಯ ಸುವಾರ್ತೆ ಸೇವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು 1800838332311 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು.
3711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಫಿಲಡೆಲ್ಫಿಯಾದಲ್ಲಿ ಇರುವ ಸಭೆಯವರಿಗೆ, ಪ್ರಿಯ ಕೇಳುಗರೆ, ನಾವು ಪ್ರಕಟಣೆ ಪುಸ್ತಕ 2 ಮತ್ತು 3 ಅಧ್ಯಾಯಗಳಲ್ಲಿ 7 ಸಭೆಗಳ ಬಗ್ಗೆ ಕಲಿಯುವವರಾಗಿದ್ದೇವೆ. ಈ ದಿನದಲ್ಲಿ ನಾವು 6 ಸಭೆಯ ಬಗ್ಗೆ ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಈ 6 ಸಭೆ ಫಿಲಡೆಲ್ಫಿಯಾದಲ್ಲಿರುವ ಸಭೆಯ ಜನರಿಗೆ ಎಂಬುದಾಗಿ ತಿಳಿಸುವಂತಾಗಿದೆ. ಇದು 7 ಸಭೆಯಲ್ಲಿ 6 ಸಭೆಯಾಗಿ ಪ್ರತಿನಿಧಿಸುವಂಥದ್ದಾಗಿದೆ. ಈ 7 ಸಭೆಗಳು ಒಂದೊಂದು ಕಾಲಘಟ್ಟವನ್ನು ತಿಳಿಸುವಂಥದ್ದಾಗಿದೆ. ಈ ಫಿಲಡೆಲ್ಫಿಯಾ ಸಭೆಯ ಮೂಲಕವಾಗಿ ಸುವಾರ್ತೆಯ ಒಂದು ಸೇವೆ, ವಿಶೇಷವಾಗಿ ಧಾರ್ಮಿಕ ಸುಧಾರಣೆ, ಧಾರ್ಮಿಕ ಚಳುವಳಿ ಯಾವ ರೀತಿಯಲ್ಲಿ ಆರಂಭವಾಯಿತು, ಅದರಲ್ಲೂ ಸಹ 18 ಮತ್ತು 19 ಶತಮಾನದಲ್ಲಿ ಆರಂಭವಾದಂತಹ ಈ ಒಂದು ಸುವಾರ್ತೆ, ಧಾರ್ಮಿಕ ಸುಧಾರಣೆ, ಕ್ರಿಸ್ತ ಸಕ 1843 ಕ್ರಿಸ್ತ ಸಕ 1844 ಈ ಒಂದು ಕಾಲಘಟ್ಟದಲ್ಲಿ 2 ಬರೋಣದ ವಿಚಾರವಾಗಿ ಧಾರ್ಮಿಕ ಸುಧಾರಣೆಯ ಬಗ್ಗೆ ಈ ಸಭೆ ವಿಶೇಷವಾಗಿ ತಿಳಿಸುವಂಥದ್ದಾಗಿದೆ. ಈ ವಿಚಾರವನ್ನು ನೋಡುವುದಕ್ಕೂ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ 6 ಸಭೆ ಫಿಲಡೆಲ್ಫಿಯಾ ಸಭೆ ವಿಚಾರವಾಗಿ ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ನೀನು ಅಂದು ಹೇಗೆ ನಿನ್ನ ಮಕ್ಕಳನ್ನು ಉಪಯೋಗಿಸಿ ಒಂದು ಧಾರ್ಮಿಕ ಚಳುವಳಿಯನ್ನು ತೆಗೆದುಕೊಂಡು ಬಂದೆ, ಆ ಒಂದು ಧಾರ್ಮಿಕ ಚಳುವಳಿಯ ಮೂಲಕವಾಗಿ ಎಲ್ಲರಿಗೂ ನ್ಯಾಯ ತೀರ್ಪಿನ ಸತ್ಯ ತಿಳಿಯಪಡಿಸಿದೆ, ಅದನ್ನು ಈ ದಿನದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವ ಹಾಗೆ ನಮ್ಮ ಹೃದಯಗಳನ್ನು ತೆರೆ ಸ್ವಾಮಿ. ಕೇಳುಗರ ಹೃದಯದಲ್ಲಿ ನೀನು ಆತ್ಮನ ಮುಖಾಂತರವಾಗಿ ಮಾತನಾಡು. ನಮ್ಮ ಜೀವಿತದಲ್ಲೂ ಸಹ ನಿನ್ನ ಬರುಣದ ವಿಚಾರವಾಗಿಯೂ, ನಿನ್ನ ನ್ಯಾಯ ತೀರ್ಪಿನ ವಿಚಾರವಾಗಿ ನಾವು ಕಲಿತುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗಿ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯ ಕೇಳುಗರೇ, ಈ ಲವೋದಿಸಿಯ ಸಭೆಯ ವಿಚಾರವಾಗಿ ದೇವರು ಈ ರೀತಿಯಾಗಿ ಹೇಳುವಂತೆಯವರಾಗಿದ್ದಾರೆ. ನಾವು ಪ್ರಕಟಣೆ ಪುಸ್ತಕ 3:7 ವಚನದಿಂದ ಓದುವುದಾದರೆ, ಫಿಲಡೆಲ್ಫಿಯಾದಲ್ಲಿರುವ ಸಭೆಯ ದೂತನಿಗೆ ಬರೆ, ಪರಿಶುದ್ಧನು ಸತ್ಯವಂತನು ದಾವಿದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವವನು ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವ ಆತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ, ನಿನ್ನನ್ನು ನಾನು ಪ್ರೀತಿಸಿದನು ತಿಳಿದುಕೊಳ್ಳುವಂತೆಯೂ ಮಾಡುವೆನು. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರೂ ಅಪ್ಪರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿನಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮಿನ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಈ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಈ ಫಿಲಡೆಲ್ಫಿಯಾ ಸಭೆಯ ಒಂದು ಕಾಲಘಟ್ಟವನ್ನು ನಾವು ಗಮನಿಸುವುದಾದರೆ, 1750-1844 ಎಂಬುದಾಗಿ ಇತಿಹಾಸ ತಜ್ಞರು ವಿದ್ವಾಂಸರು ಗುರುತಿಸುವುದನ್ನು ನೋಡಿತಕ್ಕಂಥವರಾಗಿದ್ದೇವೆ. ಫಿಲಡೆಲ್ಫಿಯಾ ಎಂದರೆ ಅರ್ಥವೇನೆಂದರೆ ಸಹೋದರ ಪ್ರೀತಿ, ಬ್ರದರ್ಲಿ ಲವ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಕರೆಯುವವರಾಗಿದ್ದಾರೆ. ಇದರ ಮುಂದಿನ ಒಂದು ಸಭೆ ಲವೋದಿಕೆ ಸಭೆ, 7ನೇ ಸಭೆ. ಲವೋದಿಕೆ ಅಂದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ವಾಸಿಸುವ ಜನರು ಎಂಬುದಾಗಿ. ಆದರೆ ಫಿಲಡೆಲ್ಫಿಯಾ ಸಭೆಯ ವಿಚಾರವನ್ನು ನಾವು ಕಲಿಯಬೇಕಾದರೆ, ಈ ಒಂದು ಸಭೆ ಒಂದು ಧಾರ್ಮಿಕ ಚಳುವಳಿಯ ಮೂಲಕವಾಗಿ ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯು ಬಂದಿದೆ ಎನ್ನುವಂತಹ ಪ್ರಕಟಣೆ ಪುಸ್ತಕ 14:6-7 ತಿಳಿಸಲ್ಪಡತಕ್ಕಂತಹ ಈ ಸತ್ಯವನ್ನು ಪ್ರತಿಬಿಂಬಿಸತಕ್ಕಂತಹ ಒಂದು ಸಭೆ ಈ ಸಭೆ ಆಗಿದೆ ಎಂಬುದನ್ನು ನಾವು ನೋಡುವವರಾಗಿದ್ದೇವೆ. ಆ ನ್ಯಾಯ ಬರತಕ್ಕಂಥ ಒಂದು ನ್ಯಾಯ ವಿಚಾರಣೆಗೆ ಜನರನ್ನು ಸಿದ್ಧ ಮಾಡುವಂತಹ ವಿಚಾರವನ್ನು ತಿಳಿಸುವಂತಹ ಒಂದು ಸಭೆಯ ಕಾಲಘಟ್ಟ ಇದಾಗಿದೆ. ಈ ಒಂದು ಸಭೆಯ ಒಂದು ವಿಚಾರವನ್ನು ನಾವು ಗಮನಿಸುವುದಾದರೆ, ಭಯಂಕರವಾದಂತಹ ಒಂದು ಬೆಟ್ಟದ ತಪ್ಪಲಿನಲ್ಲಿ ಇದ್ದಂತಹ ಒಂದು ಪಟ್ಟಣ. ಆದರೆ ಈ ಪಟ್ಟಣಕ್ಕೆ ಬಾಗಿಲಿತ್ತು. ಆ ಬಾಗಿಲು ಯಾವ ರೀತಿಯಲ್ಲಿ ಇತ್ತು ಎಂದರೆ ತೆರೆದ ರೀತಿಯಲ್ಲಿ ಇರುತ್ತಿತ್ತು ಯಾವಾಗಲೂ ಸಹ. ಮತ್ತು ಈ ಪಟ್ಟಣ ನೋಡಲು ಒಂದು ತೆರೆದ ಬಾಗಿಲಿನ ರೀತಿಯಲ್ಲೇ ಇರುತ್ತಿತ್ತು. ಆ ನಿಮಿತ್ತವಾಗಿಯೇ ದೇವರು ಈ ಪಟ್ಟಣದ ಒಂದು ವಿಚಾರವನ್ನು ಹೇಳಬೇಕಾದರೆ ಅದರಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನಿನ್ನ ಮುಂದೆ ಒಂದು ಬಾಗಿಲನ್ನು ನಾನು ತೆರೆದಿದ್ದೇನೆ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಈ ಸಭೆಯನ್ನು ವಿಶೇಷವಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರು ಹೊಗಳತಕ್ಕಂಥವನಾಗಿದ್ದಾನೆ, ಆದರೆ ಇವರ ಮೇಲೆ ಯಾವ ತಪ್ಪನ್ನು ಸಹ ಈ ಸಭೆಯ ಮೇಲೆ ಹೊರಿಸುವುದಿಲ್ಲ. ಈ ಫಿಲಡೆಲ್ಫಿಯಾ ಸಭೆಯ ಕಾಲಘಟ್ಟದಲ್ಲಿ ಕ್ರೈಸ್ತ ಸಭೆಯಲ್ಲಿ ಒಂದು ಧಾರ್ಮಿಕ ಸುಧಾರಣೆ, ಒಂದು ಚಳುವಳಿ ಏರ್ಪಟ್ಟಿತ್ತು. ಬೇರೆ ಯಾವ ಕಾಲದಲ್ಲೂ ಸಹ ಈ ರೀತಿಯಾದಂಥ ಒಂದು ಧಾರ್ಮಿಕ ಸುಧಾರಣೆ ಏರ್ಪಟ್ಟಿಲ್ಲ. ಆ ರೀತಿಯಾದಂಥ ಒಂದು ಧಾರ್ಮಿಕ ಸುಧಾರಣೆ ಏರ್ಪಟ್ಟಿತ್ತು. ಅದರಲ್ಲೂ ಸಹ ವಿಶೇಷವಾಗಿ 18 ಮತ್ತು 19 ಶತಮಾನಗಳಲ್ಲಿ ಈ ಒಂದು ಧಾರ್ಮಿಕ ಸುಧಾರಣೆ ಉನ್ನತ ರೀತಿಯಲ್ಲಿ ನಡೆಯಿತು. ಎಲ್ಲರನ್ನ ಎಚ್ಚರಿಸುವಂತಹ, ಒಂದು ಆಶ್ಚರ್ಯಗೊಳಿಸುವಂತಹ, ಮಲಗಿರ್ತಕ್ಕಂಥವನ್ನ ಬಡಿದು ಎಬ್ಬಿಸುವಂತಹ ಒಂದು ಸತ್ಯದೊಂದಿಗೆ ಈ ಒಂದು ಧಾರ್ಮಿಕ ಸುಧಾರಣೆ, ಒಂದು ಧಾರ್ಮಿಕ ಚಳವಳಿ ಏರ್ಪಟ್ಟಿತು. ಅದೇನೆಂದರೆ ಈ ಒಂದು ಕಾಲ ಅನೇಕ ಧಾರ್ಮಿಕ ಸುಧಾರಕರು ಹೇಳುವಂತವರಾಗಿದ್ದಾರೆ. ಅನೇಕ ಧಾರ್ಮಿಕ ಸುಧಾರಕರು ತಮ್ಮನ್ನು ತಾವು ಎಚ್ಚರಿಸಿಕೊಳ್ತಕ್ಕಂಥವರಾಗಿದ್ದಾರೆ. ಅವರ ಹುಗವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ವಿಶೇಷವಾಗಿ ಜಾನ್ ವೆಸ್ಲಿ ಅಂತಕ್ಕಂಥ ಸಹೋದರರು, ಮೊರೇವಿನಂತಕ್ಕಂಥ ಒಂದು ವಿಶೇಷವಾದಂಥ ಗುಂಪು, ಮತ್ತು ಜಾರ್ಜ್ ವೈಟ್ ಅಂತಕ್ಕಂತಹ ಒಬ್ಬ ವಿಶೇಷವಾದಂಥ ವ್ಯಕ್ತಿ, ಇನ್ನು ಅನೇಕರು ಅನೇಕ ಕಡೆಗಳಲ್ಲಿ ಈ ಸತ್ಯವನ್ನು ತೆಗೆದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ. ಅನೇಕರು ಸಭೆಗಳಲ್ಲಿ ಒಂದು ಪುನರುಜ್ಜೀವನವನ್ನು ಉಂಟು ಮಾಡತಕ್ಕಂಥವರಾಗಿದ್ದಾರೆ. ಈ ಸಂದೇಶಗಳನ್ನು ನೀಡುವುದರ ಮೂಲಕವಾಗಿ ಜನರು ಮಲಗಿರ್ತಕ್ಕಂಥ ಜನರಿಗೆ ಕ್ರಿಸ್ತನ ಬರೋಣದ ಬಗ್ಗೆ ನಂಬಿಕೆಯ ವಿಚಾರವಾಗಿ ತಿಳಿಸುವಂಥವರಾಗಿದ್ದಾರೆ. ಈ ಒಂದು ಕಾಲಘಟ್ಟದಲ್ಲಿ ಸುವಾರ್ತೆಯ ಕೆಲಸ ಎಲ್ಲ ಕಡೆಗಳು ಪ್ರಸಂಭಿಸಿತು. ಯಾಕೆಂದರೆ ನಾವು ಹಿಂದಿನ ಸಭೆ, ಆ ದೂವತೈರ ಸಭೆಯನ್ನು ನೋಡ್ತಕ್ಕಂಥವರಾಗಿದ್ದೇವೆ. ಅದು ಒಂದು ಕತ್ತಲೆಯೇ, ಎಲ್ಲ ರೀತಿಯಲ್ಲೂ ಪಾಪದಿಂದಲೂ ಜನರಿಗೆ ಸತ್ಯವೇದವಿಲ್ಲದೆ ಯಾರು ಸಹ ಸತ್ಯವೇದವನ್ನು ಓದದೆ ಒಂದು ಕತ್ತಲೆಯಲ್ಲಿದ್ದಂತಹ ಒಂದು ಕಾಲಘಟ್ಟ. ಆದರೆ ಈ ಒಂದು ಕಾಲಘಟ್ಟದಲ್ಲಿ ಸುವಾರ್ತೆ ಎಲ್ಲ ಕಡೆಗೂ ಹೋಗ್ತಕ್ಕಂಥದ್ದಾಗಿದೆ. ಕತ್ತಲೆಯಲ್ಲಿರ್ತಕ್ಕಂಥ ಜನಗಳು ಬೆಳಕಿಗೆ ಬರತಕ್ಕಂಥವರಾಗಿದ್ದಾರೆ. ಮಿಷನರಿಗಳು, ಸಂಘಗಳು, ಸತ್ಯವೇದದ ಸಂಘಗಳು, ಜಾರ್ಜ್ ಮುಲ್ಲರ್ ಅಂತಕ್ಕಂಥ ವ್ಯಕ್ತಿ ಒಂದು ಅನಾಥಾಲಯವನ್ನು ಸ್ಥಾಪಿಸ್ತಕ್ಕಂಥವನಾಗಿದ್ದಾನೆ. ಹೀಗೆ ಎಲ್ಲ ಕಡೆ ಮಿಷನರಿ ಸುವಾರ್ತೆಗಳು ಅಬ್ಬಲಾರಂಭಿತಕ್ಕಂಥದಾಗಿದೆ. ಸತ್ಯವೇದ ಎಲ್ಲರ ಕೈಗಳಿಗೂ ಹೋಗುವಂತಹ ಒಂದು ಕಾಲಘಟ್ಟ. ದೇವರು ಈ ಸಭೆಯ ಸಂದೇಶವನ್ನು ಯಾವ ರೀತಿಯಲ್ಲಿ ಆರಂಭಿಸುವವರಾಗಿದ್ದಾರೆ ಎಂದರೆ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. 8ನೇ ವಚನವನ್ನು ಗಮನಿಸಬೇಕಾದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಹೀಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು ಎಂಬುದಾಗಿ ತಿಳಿಸುತ್ತದೆ. ಈ ಒಂದು ಕಾಲಘಟ್ಟದಲ್ಲಿ ಪೂರ್ಣವಾದಂಥ ಸತ್ಯ ಸಭೆಗೆ ತಿಳಿಯದೇ ಇದ್ದರೂ ಸಹ ಅವರಿಗೆ ಏನು ಸತ್ಯ ತಿಳಿದುಕೊಂಡಿತ್ತೋ ಆ ಒಂದು ಸತ್ಯದಲ್ಲಿ ಸ್ಥಿರವಾಗಿ ನಿಂತಿದ್ದರು. ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ನಾನು ನಿನ್ನೆದುರಿಗೆ ಒಂದು ಬಾಗಿಲನ್ನು ತೆರೆದಿದ್ದೇನೆ, ಅದನ್ನು ಯಾರಿಂದಲೂ ಸಹ ಮುಚ್ಚಲು ಸಾಧ್ಯವಿಲ್ಲ ಎಂಬುದಾಗಿ. ಯಾಕೆ ಎಂಬುದಾಗಿ ನೋಡಬೇಕಾದರೆ, ಒಂದು ಧಾರ್ಮಿಕ ಸುಧಾರಣೆ ಎಲ್ಲ ಕಡೆಗೂ ಸತ್ಯ ಹೋಗುವಂತಹ, ದೇವರ ವಾಕ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಂಡು ತಿಳಿಸ್ತಕ್ಕಂತಹ ಒಂದು ಸಮಯ ಈ ಒಂದು ಸಭೆಯ ಕಾಲಘಟ್ಟವಾಗಿತ್ತು. ಯಾಕೆಂದರೆ ಇದಕ್ಕೂ ಮೊದಲೇ ದೇವರ ಸತ್ಯವನ್ನು ತಿಳಿಸಬೇಕೆಂಬುದಾಗಿ ಅನೇಕ ಸುವಾರ್ಥಿಕರು ಪ್ರಯಾಸಪಟ್ಟರು, ಹಂಬಲಿಸಿದರು, ಆದರೆ ಸಾಧ್ಯವಾಗಲಿಲ್ಲ. ಯಾಕೆಂದರೆ ಹಿಂದೆ ಇದ್ದಂಥ ಸಭೆ ಆ ಜನಗಳನ್ನು ಆ ರೀತಿಯಲ್ಲಿ ತುಳಿತಕ್ಕೆ ಒಳಪಡಿಸಿತ್ತು. ಆದರೆ ಈ ಸಭೆಯ ಮೂಲಕವಾಗಿ ದೇವರು ಎಲ್ಲರಿಗೂ ಹಂಬಲಿಸುವಂಥವರಿಗೆ ತೆರೆದ ಬಾಗಿಲಿನ ಮೂಲಕವಾಗಿ ಬನ್ನಿ, ನನ್ನ ಸುವಾರ್ತೆಯನ್ನು ಎಲ್ಲರಿಗೂ ಸಾರಿ ಎಂಬುದಾಗಿ ದೇವರು ತಿಳಿಸುವಂಥವರಾಗಿದ್ದಾರೆ. ಇಲ್ಲಿ ತೆರೆದ ಬಾಗಿಲು ಅನ್ನುವಂಥ ವಿಚಾರವನ್ನು ನಾವು ಸತ್ಯವೇದದಲ್ಲಿ ಬೇರೆ ಬೇರೆ ಕಡೆ ಹೋಲಿಸಿ ನೋಡಿದಬೇಕಾದರೆ ಅದರಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೋಹಾನನು ಬರೆದ ಸುವಾರ್ತೆ 10:9 ವಚನದಲ್ಲಿ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಯೇಸು ಸ್ವಾಮಿ ಹೇಳುವಂಥವರಾಗಿದ್ದಾರೆ, ನಾನೇ ಬಾಗಿಲು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಇದು ಏನನ್ನ ತಿಳಿಸ್ತಕ್ಕಂಥದ್ದಾಗಿದೆ ಅಂತಂದ್ರೆ, ದೇವರ ಜೊತೆ ನೇರವಾಗಿ ಸ್ವತಂತ್ರವಾಗಿ ಮಾತನಾಡಲು ಬಾಗಿಲು ತೆರೆಯಲ್ಪಟ್ಟಿದೆ ಎಂಬುದಾಗಿ. ಇದಕ್ಕಿಂತ ಹಿಂದೆ ಆ ಒಂದು ದೂತೆಯರ ಸಭೆಯಲ್ಲಿ ಎಲ್ಲರೂ ಸಹ ಆ ಪಾದ್ರಿಯ ಬಳಿಯಲ್ಲಿ ಹೋಗಿ ಪಾಪಗಳನ್ನು ಹರಕೆ ಇಟ್ಟು ಆತನು ನಾನು ಮಧ್ಯಸ್ಥಿಕನು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದನು. ಆದರೆ ಈ ಸಭೆಯ ಕಾಲಘಟ್ಟಕ್ಕೆ ಬರಬೇಕಾದರೆ ದೇವರು ಜನಗಳ ಮಧ್ಯೆ ಸ್ವತಂತ್ರವಾಗಿ ಮಾತನಾಡಲು, ನೇರವಾಗಿ ಮಾತನಾಡಲು ಬಾಗಿಲನ್ನು ತೆರೆಯುವಂಥವರಾಗಿದ್ದಾರೆ. ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ನೀಡುವಂತಹ ಬಾಗಿಲು ತೆರೆಯಲ್ಪಡ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರ ಮತ್ತಾನು ಬರೆದ ಪುಸ್ತಕ 7:7 ವಚನದಲ್ಲಿ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇನ್ನು ಪಾಪವನ್ನು ಜಯಿಸಲು ಮತ್ತು ಸತ್ಯವನ್ನು ಹರಿತುಕೊಳ್ಳಲು ದೇವರ ಬಾಗಿಲು ತೆರೆಯಲ್ಪಡುತ್ತೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನೂ ಸಹ ಮುಂದೆ ಹೋಗಿ ನಾವು ನೋಡಬೇಕಾದ್ರೆ, ಎಲ್ಲ ಕಡೆಗಳಿಗೂ ಸುವಾರ್ತೆ ಸಾರಲು ದೇವರು ಬಾಗಿಲನ್ನು ತೆರೆಯುವಂಥವನಾಗಿದ್ದಾನೆ ಎಂಬುದಾಗಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ತೆರೆದ ಬಾಗಿಲು, ನಿನ್ನ ಎದುರಿನಲ್ಲಿ ಬಾಗಿಲನ್ನು ತೆರೆದಿದ್ದೇನೆ ಎನ್ನುವಂತಹ ಒಂದು ಅರ್ಥ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಯೇಸು ಸ್ವಾಮಿ ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ನ್ಯಾಯ ವಿಚಾರಣೆಗೆ ಹೋಗುವಂತಹ ಆ ಒಂದು ಮಹಾಪರಿಶುದ್ಧದ ಬಾಗಿಲು ತೆರೆಯಲ್ಪಡ್ತು ಎನ್ನುವಂತಹ ಅರ್ಥವನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಇದನ್ನು ದೃಢೀಕರಿಸುವಂತೆ ಪ್ರಕಟಣೆ ಪುಸ್ತಕ 11:9 ವಚನದಲ್ಲಿ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆಗ ಪರಲೋಕದಲ್ಲಿ ದೇವಾಲಯವು ತೆರೆಯಲ್ಪಟ್ಟಿತು, ಆತನ ಆಲಯದಲ್ಲಿ ಆತನ ಒಡಂಬಡಿಕೆಯ ಮಂಜೂಷವು ಕಾಣಿಸಿತ್ತು. ಇದಲ್ಲದೆ ಮಿಂಚುಗಳು, ವಾಣಿಗಳು, ಗುಡುಗುಗಳು, ಭೂಕಂಪವು, ದೊಡ್ಡ ಆನೆಕಲ್ಲಿನ ಮಳೆಯು ಉಂಟಾಯಿತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ವಾಕ್ಯದಲ್ಲಿ ನಮಗೆ ತಿಳಿಸ್ತಕ್ಕಂತಹ ಒಂದು ಮುಖ್ಯವಾದಂತಹ ವಿಚಾರವೇನೆಂದರೆ, ಪರಲೋಕದಲ್ಲಿ ದೇವಾಲಯವು ತೆರೆಯಲಾಯಿತು. ಆದರೆ ಈ ಒಂದು ವಾಕ್ಯದಲ್ಲಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ ಫಿಲದೆಲ್ಫಿಯ ಸಭೆಗೆ, ನಿನ್ನ ಇದರಲ್ಲಿ ಒಂದು ಬಾಗಿಲನ್ನು ತೆರೆದಿದ್ದೇನೆ ಎಂಬುದಾಗಿ. ಅಂದರೆ ಇದನ್ನು ಅದನ್ನು ಎರಡನ್ನ ಹೋಲಿಸಿ ನಾವು ನೋಡಬೇಕಾದರೆ ನಾವು ತಿಳಿದುಕೊಳ್ತಕ್ಕಂತಹ ಒಂದು ವಿಚಾರವೇನೆಂದರೆ, ಯೇಸು ಸ್ವಾಮಿ ತಂದೆಯ ಬಳಿಗೆ ಅಂದರೆ ಪರಲೋಕದಲ್ಲಿರತಕ್ಕಂತಹ ಆ ದೇವದರ್ಶನ ಗುಡಾರದಲ್ಲಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವಂತಹ ಬಾಗಿಲು ತೆರೆಯಿತು, ನ್ಯಾಯ ವಿಚಾರಣೆಯ ಆರಂಭದ ಗಳಿಗೆ ಎನ್ನುವಂತಹ ಅರ್ಥವನ್ನು ನೀಡುವಂಥದ್ದಾಗಿದೆ. ಈ ಒಂದು ಕಾಲಘಟ್ಟದಲ್ಲಿ ಜಾನ್ ವೆಸ್ಲಿಯ ಸಹೋದರರು ಬಹಿರಂಗವಾಗಿ ಸುವಾರ್ತೆ ಸೇವೆಯನ್ನು ಆರಂಭಿಸಿದರು. ಇವರು ಅನೇಕ ರೀತಿಯ ಸುವಾರ್ತೆ ಸೇವೆಯನ್ನು ಮಾಡಿದರು. ಇವರು ಮಾಡಿದಂಥ ಒಂದು ಸೇವೆಯನ್ನು ನಾವು ಗಮನಿಸುವುದಾದರೆ, 42 ವರ್ಷಗಳ ಕಾಲ 45,000 ಸಂದೇಶಗಳನ್ನು ಹೆಚ್ಚು ಕಡಿಮೆ 225,000 ಮೈಲಿಗಳಷ್ಟು ಪ್ರಯಾಣ ಮಾಡಿ ಸುವಾರ್ತೆ ಸೇವೆಯನ್ನು ಮಾಡಿ 233 ಪುಸ್ತಕಗಳನ್ನು ಬರೆಯುವುದರ ಮೂಲಕವಾಗಿ 417 ಅನೇಕ ಇತರ ಕರಪತ್ರಗಳನ್ನು ಎಲ್ಲರಿಗೂ ನೀಡುವಂತವರಾಗಿದ್ದಾರೆ. ಈ ಒಂದು ಕಾಲಘಟ್ಟ 18th-19th ಶತಮಾನದಲ್ಲಿ ಒಂದು ಧಾರ್ಮಿಕ ಸುಧಾರಣೆಗೆ ಮೆರುಗನ್ನು ನೀಡಿದಂತಹ ಒಂದು ಕಾಲಘಟ್ಟ. ಅದಕ್ಕೋಸ್ಕರ ದೇವರು ನಿಮ್ಮ ಮುಂದೆ ಬಾಗಿಲನ್ನು ತೆರೆದಿದ್ದೇನೆ ಎಂಬುದಾಗಿ ಹೇಳ್ತಕ್ಕಂಥರಾಗಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ 1784 ನಂತರ ಅಂದರೆ 18th-19th ಶತಮಾನದಲ್ಲಿ ಅನೇಕ ಪ್ರೊಟೆಸ್ಟೆಂಟ್ ಮಿಷಿನರಿಗಳು ಸೇವೆಗೆ ಬಂದರು. ಅದರಲ್ಲಿ ಮೊರೇವಿನ್ ಅಂತಕ್ಕಂತಹ ಒಂದು ಜನಾಂಗ ಉತ್ತಮ ರೀತಿಯಲ್ಲಿ ಸೇವೆಯನ್ನು ಮಾಡಿತು, ಕ್ರಿಸ್ತನ ನಂಬಿಕೆಯನ್ನು ಈ ಲೋಕಕ್ಕೆ ತಿಳಿಯಪಡಿಸಿದರು. ನಂತರ 1797 1844 ಅನೇಕ ವಿದೇಶಿಯ ಮಿಷಿನರಿಗಳು ಲೋಕದ ಅತ್ಯಂತ ಬೇರೆ ಬೇರೆ ಕಡೆಗೆ ಹೋದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದೇ ಸಂದರ್ಭದಲ್ಲಿ ವಿಲಿಯಂ ಕ್ಯಾರಿ ಅವರು ಸಹ ನಮ್ಮ ಭಾರತಕ್ಕೆ ಬರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ನಿಜವಾಗಿಯೂ ಫಿಲಡೆಲ್ಫಿಯ ಸಭೆ ನಂಬಿಕೆಯ ಮುಖಾಂತರವಾಗಿ ತನ್ನಲ್ಲಿರ್ತಕ್ಕಂಥ ನಂಬಿಕೆಯನ್ನು ಕ್ರಿಯೆಯಲ್ಲಿ ತೋರಿಸಿದಂತಹ ಒಂದು ಸಭೆ ಈ ಸಭೆ ಆಗಿತ್ತು. ಪ್ರಕಟಣೆ ಪುಸ್ತಕ 3:9-10 ವಚನಗಳನ್ನು ನಾವು ಓದಬೇಕಾದರೆ ದೇವರ ವಾಕ್ಯ ನಮಗೆ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯೆಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವವರ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳಿದುಕೊಳ್ಳುವಂತೆಯೂ ಮಾಡುವೆನು. ನೀನು ನನ್ನ ಸಹವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯನ್ನ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇದರಲ್ಲಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ಅವರು ಸೈತಾನನ ಸಮಾಜದವರು, ಯಹೂದ್ಯರಲ್ಲ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅರ್ಥ ಏನು? ನಿಜವಾದ ಯಹೂದ್ಯರು ಯಾರು, ನಿಜವಾದ ಯಹೂದ್ಯರು ಯಾರು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 2:28-29 ವಚನಗಳನ್ನು ಓದಬೇಕಾದರೆ ಅಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ವಾಕ್ಯ ಏನಂತ ತಿಳಿಸ್ತಕ್ಕಂಥದ್ದಾಗಿದೆ ಅಂತಂದರೆ, ಶರೀರದಲ್ಲಿ ಸುನ್ನತಿ ಇರತಕ್ಕಂಥವರು ಯಹೂದ್ಯರಲ್ಲ, ಆದರೆ ಹೃದಯದ ಸುನ್ನತಿ ಇರತಕ್ಕಂಥವರು, ಮನ ಪರಿವರ್ತನೆ ಹೊಂದಿರತಕ್ಕಂತಹ ದೇವ ಜನರು ಆದಂತಹ ಯಹೂದ್ಯರು ಎಂಬುದಾಗಿ. ಆದರೆ ಯಾರೆಲ್ಲ ಮನ ಪರಿವರ್ತನೆ ಹೊಂದದೆ ಹೆಸರಿಗೆ ಮಾತ್ರ ಸಭೆಗೆ ಬಂದು ಅನೇಕ ಸಮಸ್ಯೆಗಳನ್ನು ಸಭೆಯಲ್ಲಿ, ಅನೇಕ ಗೊಂದಲಗಳನ್ನು ಸಭೆಯಲ್ಲಿ ಸೃಷ್ಟಿ ಮಾಡುವಂಥವರಾಗಿದ್ದಾರೋ, ವಕ್ರ ಮಾತುಗಳನ್ನು ಹಾಡಿ ಸಭೆಯನ್ನು ಎಬ್ಬಿಸ್ತಕ್ಕಂಥವರಾಗಿದ್ದಾರೋ, ಅವರು ಸೈತಾನನ ಸಮಾಜದವರು, ಅವರು ಯಹೂದ್ಯರಲ್ಲ, ಅವರು ಕ್ರೈಸ್ತರಲ್ಲ, ಅವರು ನೇಮಕ ಅವಸ್ಥೆಗೆ ಕ್ರೈಸ್ತರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದನ್ನು ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ. ಇನ್ನು ಇದರ ಅರ್ಥ ವನ್ನು ನಾವು ಆಳವಾಗಿ ನೋಡಬೇಕಾದರೆ, ಯಾರು ಮನ ಪರಿವರ್ತನೆ ಹೊಂದದೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ವಿಧೇಯರಾಗದೆ ಇರತಕ್ಕಂಥವರಾಗಿದ್ದಾರೋ ಅವರು ಸೈತಾನನ ಸಮಾಜದವರು ಎಂಬುದಾಗಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಆದರೆ 1843-1844 ಈ ಒಂದು ಕಾಲಘಟ್ಟ ಧಾರ್ಮಿಕ ಚಳವಳಿಯಲ್ಲಿ ಒಂದು ಉನ್ನತ ಎತ್ತರಕ್ಕೆ ಹೋದಂತಹ ಒಂದು ಕಾಲಘಟ್ಟ. ಯಾಕೆಂದರೆ ಈ ಒಂದು ಸಮಯದಲ್ಲಿ ಅನೇಕ ಜನರು ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕವನ್ನು ಓದಲು ಆರಂಭಿಸಿದರು. ಅದರಲ್ಲೂ 1800 ಈ ಒಂದು ಕಾಲಘಟ್ಟದಲ್ಲಿ ಅನೇಕ ಪ್ರವಾದನೆ ವಾಕ್ಯಗಳನ್ನು, ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕದಲ್ಲಿ ಇರತಕ್ಕಂಥ ವಾಕ್ಯಗಳನ್ನು ಎತ್ತಿ ಹೇಳಲು ಆರಂಭಿಸಿದರು. ಉದಾಹರಣೆಗೆ 1821 ಜೋಸೆಫ್ ಉಲ್ಫ್ ಅಂತಕ್ಕಂಥವರು ಎರಡನೆಯ ಬರೋಣದ ಬಗ್ಗೆ, ಅಂದರೆ ಕ್ರಿಸ್ತನ ಎರಡನೇ ಬರೋಣದ ಬಗ್ಗೆ ಸ್ವಲ್ಪ ಸ್ವಲ್ಪವಾಗಿ ಸಭೆಯಲ್ಲಿ ತಿಳಿಸಲು ಆರಂಭಿಸಿದರು. ಈ ಒಂದು ಕಾಲಘಟ್ಟದಲ್ಲಿಯೇ 1831 ವಿಲಿಯಂ ಮಿಲ್ಲರ್ ಅವರು ದಾನಿಯೇಲ್ ಪ್ರವಾದನೆ ಗ್ರಂಥ, ಅಂದರೆ ದಾನಿಯೇಲ ಪ್ರವಾದನೆ ಪುಸ್ತಕ 8:14 ವಚನದಲ್ಲಿ ತಿಳಿಸಲ್ಪಟ್ಟಿರುವ 2300 ಪ್ರವಾದನೆ ಬಗ್ಗೆಯನ್ನು ಅಧ್ಯಯನ ಮಾಡಿ ಅದನ್ನು ಎಲ್ಲ ಜನರಿಗೂ ಬೋಧಿಸಲು ಆರಂಭಿಸಿದರು. ಇವರನ್ನು ವಿಲಿಯಂ ಮಿಲ್ಲರ್ ಮೂಮೆಂಟ್ ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ. ಮಿಲ್ಲರೈಟ್ ಮೂಮೆಂಟ್ ಅಂತಂದರೆ ಮಿಲ್ಲರ್ನ ಮುಖಾಂತರವಾಗಿ ಒಂದು ಚಳುವಳಿ ಆರಂಭ, ಅಂದರೆ ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬರ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ವಿಚಾರವನ್ನು ತಿಳಿಸ್ತಕ್ಕಂಥವರಾಗಿದ್ದಾರೆ. ಅನೇಕ ಜನರು ಇವನ ಒಂದು ಸತ್ಯವನ್ನು ಅರಿತುಕೊಂಡು ಕೇಳಿ ಎಲ್ಲರೂ ಸಹ ಸಭೆಗೆ ಬರ್ತಕ್ಕಂಥವರಾಗಿದ್ದಾರೆ. ಅನೇಕ ಶ್ರೀಮಂತರು ಸಹ ಈ ಸತ್ಯವನ್ನು ಕೇಳಿದ ನಂತರ ಮನ ತಿರುಗಿ, ಓ ಕ್ರಿಸ್ತನು ಬರ್ತಕ್ಕಂಥವನಾಗಿದ್ದಾನೆ ಎನ್ನುವಂತಹ ವಿಚಾರವನ್ನು ಕೇಳಿ ಈ ಒಂದು ಗುಂಪಿನಲ್ಲಿ ಬಂದು ಸೇರುವಂಥವರಾಗಿದ್ದಾರೆ. ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 9:13-15 ವಚನ ತನಕ ನಾವು ನೋಡುವುದಾದರೆ ಅದರಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಬಹಳ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾದಂಥ ಒಂದು ವಿಚಾರ, ಯಾಕೆ ಎಲ್ಲರೂ ವಿಲಿಯಂ ಮಿಲ್ಲರನ್ನು ಹಿಂಬಾಲಿಸಿದ್ರು ಎಂಬುದಕ್ಕೆ ಈ ಒಂದು ವಿಚಾರ ಏನಂತಂದರೆ, ಈ ಒಂದು ಕಾಲಘಟ್ಟದಲ್ಲಿ ಪ್ರಕಟಣೆ ಪುಸ್ತಕ 9:13-15 ತನಕ ನಾವು ಓದುವುದಾದರೆ ಇದರಲ್ಲಿ ಜೊಸಾಯ ಲಿಚ್ ಅಂತಕ್ಕಂಥವರು 1844-1840 ಟರ್ಕಿ ಸಾಮ್ರಾಜ್ಯದಲ್ಲಿ, ಅಂದರೆ ಒಟ್ಟಮನ್ ಸಾಮ್ರಾಜ್ಯ ಬಿದ್ದು ಹೋಗತಕ್ಕಂಥದ್ದಾಗಿದೆ ಎನ್ನುವಂಥ ವಿಚಾರವನ್ನು ಅನೇಕರಿಗೆ ತಿಳಿಯಪಡಿಸಿದರು. ಅವರು ಹೇಳಿದ ರೀತಿಯಲ್ಲಿಯೇ ಆ ಒಂದು ಸಾಮ್ರಾಜ್ಯ ಬಿದ್ದು ಹೋಯಿತು. ಆ ಕಾರಣದಿಂದಲೇ ವಿಲಿಯಂ ಮಿಲ್ಲರ್ ಹೇಳುವಂತಹ ವಿಚಾರವೂ ಸಹ ಪ್ರವಾದನೆ ವಿಚಾರ ನೆರವೇರತಕ್ಕಂಥದ್ದಾಗಿದೆ ಎಂಬುದಾಗಿ ಅನೇಕರು ಈ ವಿಚಾರವನ್ನು ಕೇಳಿ ಬರತಕ್ಕಂಥರಾಗಿದ್ದರು. ಅದರಲ್ಲೂ ಸಹ ವಿಶೇಷವಾಗಿ ಅವನು 1844-22 ಈ ಘಟನೆ ನೆರವೇರತಕ್ಕಂಥದ್ದಾಗಿದೆ ಎಂಬುದಾಗಿ ಅವನು ತಿಳಿಸುವಂತವನಾಗಿದ್ದಾನೆ. ಆದರೆ ಆ ಸಮಯ ಎಲ್ಲರಿಗೂ ನಿರಾಸೆಯನ್ನು ಉಂಟು ಮಾಡಿತು. ಯಾಕೆಂದರೆ ಅವನು ಹೇಳಿದಂತಹ ಆ ಒಂದು ದಿನಾಂಕ ಸರಿಯಾದ ದಿನಾಂಕ, ಆದರೆ ಕ್ರಿಸ್ತನು ಈ ಲೋಕಕ್ಕೆ ಬರುವಂಥದ್ದಲ್ಲ, ಪರಲೋಕಕ್ಕೆ ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ತೆರೆದ ಬಾಗಿಲು, ನಮಗೋಸ್ಕರ ನ್ಯಾಯ ವಿಚಾರಣೆ ಆರಂಭವಾಗ್ತಕ್ಕಂಥದ್ದಾಗಿದೆ, ಆ ಸ್ಥಳಕ್ಕೆ ಹೋಗ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರು ಹೇಳ್ತಕ್ಕಂಥದ್ದಾಗಿದೆ, ಇದು ಆ ಸಮಯದ ಕಾಲಘಟ್ಟದಲ್ಲಿ ಇರತಕ್ಕಂಥ ಜನರಿಗೆ ಒಂದು ಪರಿಶುದ್ಧ ಒಂದು ಪರೀಕ್ಷೆ ಆಗಿತ್ತು, ಒಂದು ಶೋಧನೆ ಆಗಿತ್ತು. ಅದಕ್ಕೋಸ್ಕರ ದಾನಿಯೇಲ ಪುಸ್ತಕ 12:10 ವಚನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ಒಂದು ಕಾಲಘಟ್ಟದಲ್ಲಿ ಹೆಚ್ಚು ಕಡಿಮೆ 50,000 ಜನರು ಈ ಚಳುವಳಿಯಲ್ಲಿ ಭಾಗವಹಿಸಿದರು. ಆದರೆ ಕೊನೆಯದಾಗಿ ಉಳಿದುಕೊಂಡಂತಹ ಜನರು ಕೇವಲ 50 ಮಾತ್ರ. ಅದಕ್ಕೋಸ್ಕರವೇ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ದೇವರು ಹೇಳ್ತಕ್ಕಂಥನಾಗಿದ್ದಾನೆ, ಇನ್ನೂ ಸಹ ದೇವರ ವಾಕ್ಯವನ್ನು ಹಿಡಿದುಕೊಂಡಂತಹ ಜನಗಳು ಆತನ ಬರೋಣವನ್ನು ಸಾರ್ತಕ್ಕಂಥರಾಗಿದ್ದಾರೆ. ಪ್ರಕಟಣೆ ಪುಸ್ತಕ 14:6-7 ವಚನದಲ್ಲಿ ತಿಳಿಸಿರುವ ಹಾಗೆ, ಈಗೋ ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ ಅನ್ನುವಂಥ ವಿಚಾರವನ್ನು ಅರ್ಥ ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ. ಅವರು ಮನ ತಿರುಗಿ ಬರ್ತಕ್ಕಂಥರಾಗಿದ್ದಾರೆ. ಈ 50 ಸತ್ಯಕ್ಕೋಸ್ಕರ ಕೊನೆಯ ಕಾಲದಲ್ಲಿ ನಿಂತರು ಮತ್ತು ನಂಬಿಕಸ್ಥರಾದರು ಎಂಬುದನ್ನು ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ. ಅವರು ಈ ನ್ಯಾಯ ವಿಚಾರಣೆ ಸುವಾರ್ತೆಯನ್ನು ತಿಳಿಸುವಂಥವರಾಗಿದ್ದಾರೆ. ಅದರನ್ನೇ ಸಹ ಮಲಾಖಿ ಪುಸ್ತಕ 3:16 ವಚನದಲ್ಲಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ನನ್ನ ಸ್ವರ್ಗೀಯ ಜನರು ಎಂಬುದಾಗಿ. ಆತನಿಗೋಸ್ಕರ ಒಂದು ಚಿಕ್ಕ ಗುಂಪು ನಿಲ್ತು, ಅವರನ್ನು ಸಭೆಗೆ ಒಂದು ಸ್ತಂಭವಾಗಿ ಮಾಡಿದ್ರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಕೊನೆ ಕಾಲದ ಸಭೆಗೆ ಒಂದು ಸ್ತಂಭವಾದರು ಅವರು. ಅವರ ಹೆಸರನ್ನ ದೇವರು ಹೊಸ ಹೆಸರನ್ನ ಜೆರುಸಲೇಮಿನಲ್ಲಿ ಬರೀತೇನೆ ಎಂಬುದಾಗಿ ಹೇಳ್ತಕ್ಕಂಥರಾಗಿದ್ದಾರೆ. ಆದ್ದರಿಂದ ಈ ಫಿಲಡೆಲ್ಫಿಯ ಸಭೆ ದೇವರು ನ್ಯಾಯ ತೀರ್ಪು ಮಾಡುವ ಗಳಿಗೆ ಬಂದಿದೆ ಅನ್ನುವಂಥ ಸಂದೇಶವನ್ನ ತಿಳಿಸುವಂತಹ ವಿಚಾರವಾಗಿದೆ, ಕರೆಯುವಂತಹ ವಿಚಾರವಾಗಿದೆ, ಆ ಒಂದು ಕಾಲಘಟ್ಟವನ್ನು ಸೂಚಿಸುವಂತದ್ದಾಗಿದೆ. ಹೌದು, ದೇವರು ನ್ಯಾಯ ವಿಚಾರಣೆ ಆರಂಭಿಸಿದ್ದಾನೆ, ನಾನು ಸಿದ್ಧರಾಗಬೇಕು ಎಂದು ಹೇಳುವುದಾದರೆ ನನ್ನ ಸಂಗಡ ತಲೆಬಾಗಿ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ನಾವು ಅರ್ತುಕೊಂಡೆವು ನೀನು ನ್ಯಾಯ ವಿಚಾರಣೆ ಸ್ಥಾನದಲ್ಲಿ ಕುಳಿತಿದ್ದೀಯಾ, ನಮ್ಮನ್ನು ವಿಚಾರಿಸ್ತಕ್ಕಂಥದ್ದಾಗಿದೆಯಾ, ನಿನಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿದೆಯಾ. ನಮ್ಮನ್ನು ನಾವು ಆ ನ್ಯಾಯ ವಿಚಾರಣೆಯಲ್ಲಿ ಪರಿಶುದ್ಧರಾಗಿ ನಿನ್ನ ಮುಂದೆ ನಿಂತುಕೊಳ್ಳುವ ಹಾಗೆ ನಮ್ಮನ್ನು ತಯಾರಿ ಮಾಡು, ಆಶೀರ್ವದಿಸು, ನಿನ್ನ ಪರಲೋಕ ರಾಜ್ಯವನ್ನು ನಾವು ಹೊಂದಿಕೊಳ್ಳುವ ಹಾಗೆ ನಮ್ಮನ್ನು ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-31 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು 1-800-332-31 ಈ ಸಂಖ್ಯೆಗೆ ಸಂಪರ್ಕಿಸಿ ಅಥವಾ bible@awr.org ಎಂಬುದಾಗಿ ಇಮೇಲ್ ಮಾಡಿ.